ಇದು ವಿಜಯ ಕರ್ನಾಟಕ ಕನ್ನಡ ದಿನಪತ್ರಿಕೆಯ ಭಾನುವಾರದ ಅಂಕಣ ಪರಾಗಸ್ಪರ್ಶ. ಲೇಖಕ ಶ್ರೀವತ್ಸ ಜೋಶಿ. 2010 ಮಾರ್ಚ್ 28 ಸಂಚಿಕೆ. ಹನುಮನಿಗೆ ವಡೆಮಾಲೆ, ಮೊದಲೊಂದು ಮಿಂಚೋಲೆ. ಜಿ ಹನುಮಂತನಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಅರೆರೇ, ಇದೇನಿದು? ಮಹಾಮಹಿಮನಾದ ಮಾರುತಿ ದೇವನಿಗೆ ತೃಣ ಸಮಾನ ಭಕ್ತನೊಬ್ಬ ವಯಸ್ಸಿನಲ್ಲಿ ಕಿರಿಯರನ್ನು ಸಂಬೋಧಿಸುವಂತೆ ಬರೆಯ ಹೊರಟಿದ್ದಾನಲ್ಲ ಎಂದು ಆಶ್ಚರ್ಯವಾಯಿತೇ? ಡೋಂಟ್ ವರಿ, ನನಗೆ ಚಿಕ್ಕಂದಿನಲ್ಲಿ ಕಲಿತ ಸ್ತೋತ್ರ ನೆನಪಿದೆ. ಅಶ್ವತ್ಥಾಮೋಬಲೆರ್ವ್ಯಾಸ ಹನುಮಾಶ್ಚ ವಿಭೀಷಣ ಕೃಪ ಪರಶುರಾಮಶ್ಚ ಸಪ್ತೈತೆ ಚಿರಂಜೀವಿನಃ. ಆ ಲಿಸ್ಟ್ ಪ್ರಕಾರ ಹನುಮಂತನೂ ಒಬ್ಬ ಚಿರಂಜೀವಿ. ಹಾಗಾಗಿ ಧೈರ್ಯದಿಂದ ಚಿ ಎಂದೇ ಸಂಬೋಧಿಸಿದ್ದೇನೆ, ತಪ್ಪಿಲ್ಲ ತಾನೆ? ದೇವರನ್ನು ಭಕ್ತಾದಿಗಳು ಪ್ರೀತಿಯಿಂದ ಏಕವಚನದಲ್ಲಿ ಕರೆಯುವುದು ಎಲ್ಲರಿಗೂ ಗೊತ್ತಿದ್ದದ್ದೇ. ಮತ್ತೆ ಕನ್ನಡದಲ್ಲಿ ಪತ್ರ ಬರೆದರೆ ನಿನಗೆ ಓದಲಿಕ್ಕೆ ಬರುತ್ತದೆಯೇ, ಅರ್ಥವಾಗುತ್ತದೆಯೇ ಎಂದು ಸಣ್ಣದೊಂದು ಡೌಟ್ ಬಂದದ್ದು ನಿಜ. ಆದರೆ ಹುಯಿಲಗೋಳ ನಾರಾಯಣರಾಯರ ಪದ್ಯದಲ್ಲಿ ಹನುಮನುದಿಸಿದ ನಾಡು ಅಂತಿರುವುದರಿಂದ ನೀನು ನಮ್ಮ ಚೆಲುವ ಕನ್ನಡ ನಾಡಿನವನೇ. ಈ ಪತ್ರದಲ್ಲಿ ಬಳಕೆಯಾಗಿರುವ ಪ್ಯೂರ್ ಕನ್ನಡ ಭಾಷೆ ನಿನಗೆ ಗೊತ್ತಿರುವಂಥದ್ದೇ. ಅನುಮಾನ ಬಂದಲ್ಲೆಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳುವೆಯಂತೆ. ಓಕೆ, ಉಭಯ ಕುಶಲೋಪರಿ ಸಾಂಪ್ರತ. ಮುಂದಾಗಿ ನಿನಗೆ ಹ್ಯಾಪಿ ಬರ್ಡೇ. ನಾಡಿದ್ದು ಮಂಗಳವಾರ, ಚೈತ್ರ ಮಾಸದ ಹುಣ್ಣಿಮೆಯಂದು ಹನುಮ ಜಯಂತಿ. ಪ್ರಪಂಚದಾದ್ಯಂತ ದೇಗುಲಗಳಲ್ಲಿ ನಿನಗೆ ಮಸ್ಕ ಹೊಡೆದು, ಅಂದರೆ ಬೆಣ್ಣೆ ಬಳಿದು ಅಲಂಕರಿಸಿ, ನಮಸ್ಕಾರ ಮಾಡಿ, ಎಡೆ ಎಂದು ವಡೆಮಾಲೆಯನ್ನೇ ತೊಡಿಸಿ, ಶ್ರೀ ಗುರು ಚರಣ ಸರೋಜರಜ ಜೈ ಹನುಮಾನ ಜ್ಞಾನ ಗುಣ ಸಾಗರ ಜೈ ಕಪೀಶತಿ ಹುಲೋಕವು ಜಾಗರ ಎಂದು ಚಾಲೀಸ ಹಾಡಿ ತುಳಸಿದಾಸರು ಬ್ರಿಡ್ಜ್ ಭಾಷೆಯಲ್ಲಿ ಬರೆದದ್ದು ಸ್ಪಷ್ಟವಾಗಿ ಕಾಣಿಸದಿದ್ದರೆ ಮೂಗಿಗೂ ಕಿವಿಗಳಿಗೂ ಬ್ರಿಡ್ಜ್ ಆಗಿ ಚಾಳೀಸು ಹಾಕಿಕೊಂಡು ನಿನ್ನ ಗುಣಗಾನ ಮಾಡುತ್ತಾರೆ. ರಾಮಸೀತೆಯರ ಮೇಲೆ ನೀನು ಅದೆಷ್ಟು ನಿರ್ಮಲ ಭಕ್ತಿಯನ್ನಿಟ್ಟುಕೊಂಡಿದ್ದೆಯೋ ಅಂತಹದೇ ಭಕ್ತಿಭಾವವನ್ನು ಜನ ನಿನ್ನ ಬಗ್ಗೆ ತೋರುತ್ತಾರೆ. ಅವರಿಗೆಲ್ಲ ಒಳ್ಳೆಯದಾಗಲಿ ಎಂದು ಹಾರೈಸೋಣ. ವಾತಾತ್ಮಜಂ ವಾನರಯೂಥ ಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದ್ಯೆ. ಅಂದ ಹಾಗೆ ನಿನಗೆ ಈ ಪತ್ರ ಬರೆಯಲು ಜನ್ಮದಿನ ಶುಭಾಶಯ ತಿಳಿಸುವುದನ್ನು ಬಿಟ್ಟರೆ ಬೇರೆ ತುರ್ತು ಕಾರಣವೇನೂ ಇಲ್ಲ. ಶುಭಾಶಯ ತಿಳಿಸಿ ಆಯಿತು, ಇನ್ನು ಹೇಗೂ ಪತ್ರದಲ್ಲಿ ಸ್ವಲ್ಪ ಜಾಗ ಉಳಿದಿದೆ, ಅದಕ್ಕಾಗಿ ಒಂದಿಷ್ಟು ಹರಟೆಯನ್ನು, ತೋಚಿದ್ದನ್ನು ಗೀಚುತ್ತೇನೆ. ಕೆಲವು ತರಲೆ ಪ್ರಶ್ನೆಗಳನ್ನು ನಿನ್ನತ್ತ ಎಸೆದು ತಲೆ ತಿಂತೇನೆ, ಆಗಬಹುದೇ? ಹೆಚ್ಚಿನದೆಲ್ಲ ನಿನಗೆ ರೆಲವೆಂಟೇ ಆಗಿರುತ್ತದೆ. ಅಥವಾ ಇನ್ನೊಂದು ರೀತಿ ಹೇಳಬೇಕಿದ್ದರೆ, ಅವತ್ತಿನ ನಿನ್ನ ಅದ್ಭುತ ರಮ್ಯ ಕಥೆಗಳು, ಪ್ರಸಂಗಗಳು ಇವತ್ತಿನ ಹೈಟೆಕ್ ಯುಗದಲ್ಲಿ ಹೇಗೆ ರೆಲವೆಂಟ್ ಆಗುತ್ತವೆ ಅನ್ನೋ ರೀತಿಯಲ್ಲೂ ಈ ಪ್ರಶ್ನಾವಳಿ ವಿಚಾರ ಲಹರಿ ಸಾಗುತ್ತದೆ. ನೀನಿದನ್ನು ಓದಿ ಸಿಟ್ಟಾಗಿ ಈಗಾಗಲೇ ಊದಿರುವ ಕೆನ್ನೆಗಳನ್ನು ಮತ್ತಷ್ಟು ಊದಿಸಿಕೊಳ್ಳುವುದಿಲ್ಲವೆಂದು ಪ್ರಾಮಿಸ್ ಮಾಡಿದರೆ ಮಾತ್ರ ಮುಂದುವರಿಸುತ್ತೇನೆ. ಮೊಟ್ಟಮೊದಲಾಗಿ ಹನುಮನಿಗೇಕೆ ವಡೆಮಾಲೆ ಎಂಬ ಪ್ರಶ್ನೆ. ಬೇರೆ ಎಲ್ಲ ದೇವರುಗಳಿಗಾದರೆ ನೈವೇದ್ಯವನ್ನು ತೋರಿಸಿದಂತೆ ಮಾಡಿ ಆಮೇಲೆ ಭಕ್ತರೇ ಅದನ್ನು ಸೇವಿಸುವುದು ಪದ್ಧತಿ. ಇಲ್ಲಾಂದರೆ ಹಬ್ಬ ಹರಿದಿನಗಳಲ್ಲಿ ಅಷ್ಟೊಂದು ಬಗೆಯ ರುಚಿ ರುಚಿಯಾದ ಭಕ್ಷ್ಯ ಪರಮಾನ್ನಗಳನ್ನು ಮಾಡುತ್ತಿದ್ದರೋ ಇಲ್ಲವೋ. ನಮ್ಮ ಫೇವರಿಟ್ ಗಣೇಶನ ಕೇಸ್ನಲ್ಲೂ ಅಷ್ಟೇ. ಅವನ ಎಡಗೈಯಲ್ಲಿ ಒಂದೇ ಒಂದು ಮೋದಕವನ್ನಿಟ್ಟರೆ ಆತ ತೃಪ್ತ. ಹೇಗೂ ಅವನ ಹಿಂದಿನೆರಡು ಕೈಗಳು ಪಾಶಾಂಕುಶಗಳನ್ನು ಹಿಡಿದುಕೊಳ್ಳುವುದರಲ್ಲಿ, ಮುಂದಿನ ಬಲಗೈಯು ಭಕ್ತರಿಗೆ ಅಭಯಪ್ರದಾನ ಮಾಡುವುದರಲ್ಲಿ ವ್ಯಸ್ತ. ಎಡಗೈ ಮಾತ್ರ ಒಂದು ಮೋದಕ ಹಿಡಿಯುವಷ್ಟು ಮಾತ್ರ ಖಾಲಿ. ಆದರೆ ನೀನು ಎಡಕೈಯಲ್ಲಿ ಸಂಜೀವಿನಿ ಪರ್ವತವನ್ನು ಹಿಡಿದು, ಬಲಗೈಯಲ್ಲಿ ಗದೆಯನ್ನು ಹಿಡಿದು, ನಿನ್ನ ಕೈಗಳೆರಡು ಖಾಲಿ ಇಲ್ಲದಿರುವಾಗಲೂ ನಿನ್ನ ಕೊರಳಿಗೇ ವಡೆಮಾಲೆ ಹಾಕುತ್ತಾರಲ್ಲ, ಯು ಆರ್ ಲಕ್ಕಿ. ಅಷ್ಟಾಗಿ ವಡೆಗಳದೇ ಮಾಲೆ ಯಾಕೆ? ಬೂಂದಿ ಲಡ್ಡುಗಳ ಸ್ವರ್ಣಹಾರ ಯಾಕಾಗಬಾರದು? ಲಡ್ಡು ರವೆ ಉಂಡೆಗಳನ್ನು ದಾರದಲ್ಲಿ ಪೋಣಿಸುವುದು ಕಷ್ಟವಾದರೆ ಮಧ್ಯದಲ್ಲಿ ತೂತಿರುವ ಜಿಲೇಬಿ ಜಹಾಂಗೀರುಗಳ ಮಾಲೆ ಮಾಡಬಹುದಲ್ಲ? ನಾನು ಕೇಳಿರುವ ಒಂದು ಕಥೆಯಂತೆ, ಒಮ್ಮೆ ನಿನ್ನೊಡನೆ ಕಾಲ್ಕೆರೆದು ಜಗಳ ಮಾಡಿದ್ದ ಶನಿ ರಾಹು ಕೇತು ಗ್ರಹಗಳನ್ನು ನೀನು ಹದ್ದುಬಸ್ತಿನಲ್ಲಿಟ್ಟು ಅವುಗಳೊಂದಿಗೆ ಒಡಂಬಡಿಕೆ ಮಾಡಿಕೊಂಡೆಯಂತೆ. ಅದರಂತೆ ಶನಿ ರಾಹು ಕೇತುಗಳಿಗೆ ಪ್ರಿಯವಾದ ಉದ್ದಿನಬೇಳೆಯಿಂದ ಮಾಡಿದ ಖಾದ್ಯವನ್ನು ಅವರ ಪರವಾಗಿ ನೀನು ಸ್ವೀಕರಿಸಿ ಭಕ್ತರನ್ನೂ ಆ ಕೆಟ್ಟ ಗ್ರಹಗಳ ಕ್ರೂರ ದೃಷ್ಟಿಯಿಂದ ಪಾರು ಮಾಡುವುದು ವಡೆಮಾಲೆಯ ಹಿನ್ನೆಲೆಯಂತೆ, ಹೌದಾ? ಅಥವಾ ನಿನಗೂ ನನ್ನ ಹಾಗೆ ಸಿಹಿ ಅಂದರೆ ಅಷ್ಟಕ್ಕಷ್ಟೇ, ಖಾರ ತಿಂಡಿ ಇಷ್ಟ ಅಂತೀಯಾ? ವಡೆಮಾಲೆಯ ಕುರಿತಾಗಿಯೇ ಇನ್ನೊಂದೇ ಒಂದು ಪ್ರಶ್ನೆ ಕೇಳ್ತೇನೆ. ಇಲ್ಲಿ ಅಮೆರಿಕದಲ್ಲೂ ಕೆಲವು ಅನಿವಾಸಿ ಭಾರತೀಯರು ಸಂಸ್ಕೃತಿ ಸಂಸ್ಕಾರಗಳ ಮೇಲೆ ಒಂಚೂರಾದರೂ ಅಭಿಮಾನವುಳ್ಳವರು ಮಕ್ಕಳಿಗೆ ಬಾಲ್ಯದಲ್ಲಿಯೇ ಹನುಮಾನ್ ಚಾಲೀಸ ಇತ್ಯಾದಿ ಕಲಿಸಿ ಕಂಠಪಾಠ ಮಾಡಿಸುತ್ತಾರೆ. ಅನೂಪ್ ಜಲೋಟ ಹಾಡಿರುವ ಸಿಡಿಯನ್ನು ದಿನ ಅಥವಾ ಶನಿವಾರಗಳಂದಾದರೂ ಪ್ಲೇಯಿಸುತ್ತಾರೆ. ಅಮೆರಿಕದಲ್ಲಿ ಹುಟ್ಟಿ ಬೆಳೆದ ಆ ಮಕ್ಕಳು ನಿನ್ನ ವಡೆಮಾಲೆ ಕಾನ್ಸೆಪ್ಟನ್ನು ಎಷ್ಟು ಅರ್ಥ ಮಾಡಿಕೊಳ್ತಾವೋ ನನಗೆ ಗೊತ್ತಿಲ್ಲ. ವಡೆಯ ಬದಲಿಗೆ ಡೋನಟ್ಗಳ ಮಾಲೆ ಅಥವಾ ಹನುಮನಿಗೆ ಸಿಹಿ ಇಷ್ಟವಿಲ್ಲವಾದರೆ ಬೇಗಲ್ಗಳ ಮಾಲೆ ಯಾಕೆ ಹಾಕಬಾರದು ಎಂದು ಆ ಮುಗ್ಧ ಬಾಲಕರು ಪ್ರಶ್ನೆ ಕೇಳಿದರೆ ಹೆತ್ತವರು ಏನೆಂದು ಉತ್ತರಿಸುತ್ತಾರೋ, ನೀನೇನಾದರೂ ಆ ಬಗ್ಗೆ ಥಿಂಕ್ ಮಾಡಿದ್ದೀಯಾ? ಅಮೆರಿಕದಲ್ಲಿ ಹುಟ್ಟಿ ಬೆಳೆದ ಮಕ್ಕಳು ನಿನ್ನ ಲೀಲೆಗಳನ್ನು ಕಂಟೆಂಪರರಿಯಾಗಿ ಎಲ್ಲಿ ಕಲ್ಪಿಸಿಕೊಳ್ಳಬಹುದು ಎಂದು ನನಗನ್ನಿಸುವ ಇನ್ನೊಂದು ಪ್ರಸಂಗವೆಂದರೆ ರಾಮಾಯಣದಲ್ಲಿ ನೀನು ಸಂಜೀವಿನಿ ಪರ್ವತವನ್ನೇ ಹೊತ್ತು ಹಾರಿದ ಸನ್ನಿವೇಶ. ಅದೇ ಮೂರ್ಛೆ ತಪ್ಪಿದ ಲಕ್ಷ್ಮಣನಿಗೆ ಲೈಫ್ ಸೇವಿಂಗ್ ಮೆಡಿಸಿನ್ ತುರಂತವಾಗಿ ತರಬೇಕಾಗಿ ಬಂದ ಸಂದರ್ಭ. ಆ ಕಥೆಯನ್ನು ಕೇಳುತ್ತಾ ಇಲ್ಲಿನ ಮಕ್ಕಳು ಶೀತ ಜ್ವರ ತಲೆನೋವು ಬಂದಾಗ ಟೆಲಿನಾಲ್ ಅಥವಾ ಎಡ್ವೆಲ್ ಔಷಧ ತರಲು ಫಾರ್ಮಸಿಗೆ ಹೋಗಿ ಒಂದೋ ಆ ಸ್ಟೋರ್ನೊಳಗೆ ಟೆಲಿನಾಲ್ ಎಲ್ಲಿದೆ ಎಂದು ಗೊತ್ತಾಗದೆ, ಅಥವಾ ಅಷ್ಟು ದೊಡ್ಡ ಶಾಪಿಂಗ್ ಕಾಂಪ್ಲೆಕ್ಸ್ನಲ್ಲಿ ಮೆಡಿಕಲ್ ಸ್ಟೋರ್ ಎಲ್ಲಿದೆ ಅಂತ ಹುಡುಕುವ ವ್ಯವಧಾನವಿಲ್ಲದೆ ಕಾಂಪ್ಲೆಕ್ಸಿಗೆ ಕಾಂಪ್ಲೆಕ್ಸನ್ನೇ ಇಡಿಯಾಗಿ ಎತ್ತಿಕೊಂಡು ಬರುವ ಸೂಪರ್ಮ್ಯಾನ್ ಅಂಥವನನ್ನು ಕಲ್ಪಿಸುವರೋ ಏನೋ ಅಂತ ನನ್ನದೊಂದು ವೈಲ್ಡ್ ಇಮ್ಯಾಜಿನೇಷನ್. ಈ ಬಗ್ಗೆ ನಿನ್ನ ಕಾಮೆಂಟ್? ಆಂಜನೇಯ, ಅಂಜದೆ ಅಳುಕದೆ ಉತ್ತರಿಸುತ್ತೀಯಾದರೆ ಇನ್ನೊಂದು ಜಿಜ್ಞಾಸೆ ಇದೆ. ದೇವಸ್ಥಾನಗಳಲ್ಲಿ ನಿನ್ನ ಮೂರ್ತಿಗೆ ಅಷ್ಟು ಕೆಂಪು ಬಣ್ಣ ಹಚ್ಚಿಟ್ಟಿರುತ್ತಾರಲ್ಲ, ಅದು ಏಕೆ ಎನ್ನುವುದಕ್ಕೆ ಒಂದು ಕಥೆ ಇದೆ. ಒಮ್ಮೆ ಸೀತೆ ತನ್ನ ಹಣೆಗೆ ಸಿಂಧೂರ ಇಟ್ಟುಕೊಳ್ಳುತ್ತಿದ್ದದ್ದನ್ನು ನೀನು ನೋಡಿದೆಯಂತೆ. ಆಗಿನ್ನೂ ಶೃಂಗಾರ್ ಲಾಲ್ ಗಂಧವಾಗಲಿ ಸ್ಟಿಕ್ಕರ್ ಬಿಂದಿಗಳಾಗಲಿ ಮಾರ್ಕೆಟಿಗೆ ಬಂದಿರಲಿಲ್ಲವೆಂದುಕೊಳ್ಳುತ್ತೇನೆ. ಜನ್ಮಸಹಜ ಕ್ಯೂರಿಯಾಸಿಟಿಯಿಂದ ನೀನು ಸೀತೆಯ ಬಳಿ ಯಾಕೆ ಹಾಗೆ ಹಣೆಗೆ ಕೆಂಪು ಬಣ್ಣವನ್ನು ಹಚ್ಚಿಕೊಳ್ಳುವುದು ಎಂದು ಕೇಳಿದೆಯಂತೆ. ಅದಕ್ಕೆ ಸೀತೆ ಕೊಟ್ಟಿದ್ದ ಉತ್ತರ, ಮರ್ಯಾದಾ ಪುರುಷೋತ್ತಮನಾದ ತನ್ನ ಪತಿದೇವ ಶ್ರೀರಾಮಚಂದ್ರನ ಮೇಲಿನ ಗೌರವಾದರಗಳ ಪ್ರತೀಕವಾಗಿ ತಾನು ಹಣೆಗೆ ಕುಂಕುಮ ಹಚ್ಚಿಕೊಳ್ಳುವುದು ಎಂಬುದಾಗಿ. ತುಂಬಾ ಅರ್ಥಪೂರ್ಣವಾದ ಆ ಉತ್ತರ ನಿನ್ನನ್ನು ಭಾವಪರವಶನಾಗಿಸಿತು. ಅಂತಹ ಸಾಧ್ವಿ ಶಿರೋಮಣಿ ಸೀತೆಯೇ ರಾಮನ ಮೇಲಿನ ಭಕ್ತಿ ಸೂಚಕವಾಗಿ ಕುಂಕುಮದ ಬೊಟ್ಟು ಹಚ್ಚಿಕೊಳ್ಳಬೇಕಿದ್ದರೆ ಯಕ್ಕಶ್ಚಿತ್ ವಾನರನಾದ ನಾನು ನನ್ನೊಡೆಯನ ಮೇಲಿನ ಭಕ್ತಿಯನ್ನು ಬಿಂಬಿಸಬೇಕಾದರೆ ಮೈಯೆಲ್ಲಾ ಕುಂಕುಮ ಹಚ್ಚಿಕೊಳ್ಳಬೇಕು ಎಂದುಕೊಂಡ ನೀನು ಕುಂಕುಮದ ರಾಶಿಯಲ್ಲಿ ಹೊರಳಾಡಿ ಮೈಯೆಲ್ಲ ಕೆಂಪು ಮಾಡಿಕೊಂಡಿಯಂತೆ. ಹಾಗಾಗಿ ಇವತ್ತಿಗೂ ನಿನ್ನ ವಿಗ್ರಹಗಳಿಡೀ ಕೆಂಪು ಬಣ್ಣ. ಹೌದೇ? ಓಕೆ, ಈ ಕಥೆಯೇನೋ ಕನ್ವಿನ್ಸಿಂಗ್ ಆಗಿಯೇ ಇದೆ. ಆದರೆ ಇವತ್ತಿನ ಸತೀ ಸೊಕ್ಕು ಬಾಯಿಗಳು ಹಣೆಗೆ ಕುಂಕುಮವನ್ನೇ ಇಟ್ಟುಕೊಳ್ಳದಿದ್ದರೆ ಅವರಿಗೆ ಗಂಡನ ಮೇಲೆ ಗೌರವವಿಲ್ಲವೆಂದೇ, ಅಥವಾ ಅವರ ಗಂಡ ಶ್ರೀರಾಮನಷ್ಟು ಮರ್ಯಾದಸ್ಥನಲ್ಲವೆಂದೇ? ಇದನ್ನು ವಿವರಿಸಲು ಬ್ರಹ್ಮಚಾರಿಯಾದ ನೀನು ಖಂಡಿತವಾಗಿಯೂ ಹಿಂದೇಟು ಹಾಕುತ್ತೀ ಅಂತ ನನ್ನ ಅಭಿಪ್ರಾಯ. ಪರವಾಗಿಲ್ಲ ಬಿಡು, ಸೆನ್ಸಿಟಿವ್ ಸೆಂಟಿಮೆಂಟಲ್ ಇಶ್ಯೂಗಳಿಗೆ ಕೈ ಹಾಕಲು ನಿನ್ನನ್ನು ಒತ್ತಾಯಿಸುವುದಿಲ್ಲ. ಯಾಕಂದರೆ ನಾನು ಅಂಥವುಗಳಿಂದ ದೂರ ಇದ್ದಷ್ಟು ಒಳ್ಳೆಯದು ಎಂದುಕೊಂಡವ. ಇನ್ನೂ ತುಂಬ ವಿಷಯಗಳನ್ನೆಲ್ಲ ನಿನ್ನೊಂದಿಗೆ ಡಿಸ್ಕಸ್ ಮಾಡುವುದಿದೆ. ಕಿಷ್ಕಿಂಧೆಯಲ್ಲಿ ರಾಮ ಮತ್ತು ಅಶೋಕವನದಲ್ಲಿ ಸೀತೆ, ಇಬ್ಬರ ನಡುವೆ ಸಂದೇಶವಾಹಕನಾದ ನೀನು ಇಂದಿನ ಯಾಹೂ ಗೂಗಲ್ ಮೆಸೆಂಜರ್ಗಳ ಪಿತಾಮಹನೆನಿಸಿದ್ದು, ಸೀತಾ ರಾಮಚಂದ್ರರನ್ನು ಹೃದಯದಲ್ಲಿಟ್ಟುಕೊಂಡಿದ್ದೇನೆ ಎಂದು ತೋರಿಸುವುದಕ್ಕಾಗಿ ಎದೆಯನ್ನು ಬಗೆದು ಓಪನ್ ಹಾರ್ಟ್ ಸರ್ಜರಿಗೆ ನಾಂದಿ ಹಾಡಿದ್ದು, ಸೂರ್ಯನನ್ನು ಸೇಬು ಎಂದು ತಿಳಿದು ತಿನ್ನಲು ಹಾರಿದ್ದು, ಆ ಮೂಲಕ ಸೇಬು ಹಣ್ಣಿನ ಉಲ್ಲೇಖ ಆಡಮ್ ಇವುಗಳ ಕಥೆಯಲ್ಲಿ ಮಾತ್ರವಲ್ಲ ತ್ರೇತಾಯುಗದಲ್ಲೂ ಇತ್ತು ಎಂಬುದಕ್ಕೆ ಪುರಾವೆಯಾದದ್ದು. ಅಷ್ಟೇ ಏಕೆ, ನಿನ್ನ ಹುಟ್ಟಿನ ಕಥೆಯನ್ನೇ ತೆಗೆದುಕೊಂಡರೂ ಶಿವ ಪಾರ್ವತಿಯರ ಅಂಶದಿಂದ ಭ್ರೂಣ ವರ್ಗಾವಣೆಯಾಗಿ ವಾಯುದೇವನ ಮೂಲಕ ಅಂಜನಾದೇವಿಯ ಗರ್ಭಾಶಯ ಸೇರಿದ್ದು, ಹೀಗೆ ಹರಟಲು ಬೇಕಷ್ಟಿದೆ, ಆದರೆ ಬರೆಯಲು ಜಾಗವಿಲ್ಲ. ಓದಲು ನಿನಗೂ ಮುಜುಗರವಾಗಬಾರದಲ್ಲ. ಕೊನೆಯಲ್ಲಿ ಇದನ್ನೊಂದು ಕೇಳಿ ಮುಗಿಸುತ್ತೇನೆ. ಯಾಕ್ಲೇ ಹನುಮಂತಣ್ಣ ಗುರುಗುಡ್ತೀಯಾ ಅಂತ ಕನ್ನಡ ಚಿತ್ರಗೀತೆಯ ಒಂದು ಲೈನ್ ಕೇಳಿದ್ಯಾ ನೀನು? ಅದನ್ನು ಹಾಡಿದ್ದು ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನಿನ್ನ ಈ ಆಕಾರವೇನು ಎಂದು ನಿನ್ನ ಗುಣಗಾನ ಮಾಡಿ ಭಕ್ತಿಯಿಂದ ಹಾಡಿದ್ರಲ್ಲ ನಮ್ಮ ರಾಜಣ್ಣ ಅವರು, ಅವರೇ. ಕವಿರತ್ನ ಕಾಳಿದಾಸ ಸಿನಿಮಾದಲ್ಲಿ ಕುರುಬನ ಪಾತ್ರದಲ್ಲಿ ಕುರಿಗೋಳ್ನ ಮೇಯಿಸ್ತಾ ಇರಬೇಕಾದ್ರೆ ಆ ಕೊಂಬೆ ಈ ಕೊಂಬೆ ಎಗರುತ್ತಿರುವ ಮಂಗ್ಯಾನನ್ನು ನೋಡಿ ಆ ಸಾಲು. ಸ್ವಲ್ಪ ವಿಚಿತ್ರ ಅನಿಸೋದಿಲ್ವಾ? ನಾವು ಮನುಜರೆನಿಸಿಕೊಂಡವರು ನಿನ್ನ ಮೂರ್ತಿಯನ್ನು ನೋಡಿ ತೋರುವ ಶ್ರದ್ಧೆಯೇನು ಭಯಭಕ್ತಿಯೇನು, ಆದರೆ ನಿಜರೂಪದಲ್ಲಿ ನಿನ್ನನ್ನು ನಿನ್ನ ವಂಶದವರನ್ನು ನೋಡಿದರೆ ಏನು ಚೇಷ್ಟೆ, ಏನು ಕುಚೋದ್ಯ, ಇದಿ ನ್ಯಾಯಮ? ಇತಿ ಬೇಡುವ ಆಶೀರ್ವಾದಾನುಗ್ರಹಗಳು.